ಚೇತಂ ಸರ್ವಜ್ಞಮಚ್ಯುತಮೇತ ಸಮಸ್ತ ದೋಷಂ ಪ್ರಾಣಸ್ಯ ಸರ್ವಚಿದಸಿ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಭ್ಯಾಂ ಶರಣಂ ಪ್ರವೇಶಂ. ಆಯ್ತು, ಇದಾವುದಾಯ್ತು. ಕೊನೆಯ ಭಾಗ ತಾರತಮ್ಯ ಹೇಳ್ತಾ ಇದ್ರು. ಸರ್ವಜೀವಾನಾಂ ತಾರತಮ್ಯ ಮುಕ್ತ ವಿಷ್ಣು ಸರ್ವಾಧಿಕ್ಯ ಕಥನಾತ್ ನಾ ತಸ್ಯ ಅನ್ಯಾಹೀನತ್ವಮಿತಿ ಭಾವೇನಾಹ ಚಿದಿಪಾಯಿತಿ. ಸರ್ವಜೀವರ ತಾರತಮ್ಯವನ್ನು ಸರಿಯಾಗಿ ವಿಚಾರ ಮಾಡಿದಾಗ ವಿಷ್ಣುವಿಗೆ ಸರ್ವಾಧಿಕತ್ವ ಬಂದಿರೋದ್ರಿಂದ ಆತನಿಗೆ ಅನ್ಯಾಹೀನತ್ವಂನ ಇತರಿಗೆ ಅಧೀನಾಗಿರ್ತಕ್ಕಂಥ ಪ್ರಸಂಗ ಇಲ್ಲ. ವಿಷ್ಣು ಸ್ವತಂತ್ರ, ಇವರೆಲ್ಲ ಅಸ್ವತಂತ್ರರಾದ್ದರಿಂದ ಇಲ್ಲಿ ಒಳಗಿರತಕ್ಕಂತಹ ವ್ಯಕ್ತಿ ಸೂರ್ಯಾದಿಗಳೆಲ್ಲ ಸಾಕ್ಷಾತ್ ನಾರಾಯಣ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ತಾರತಮ್ಯವನ್ನೆಲ್ಲ ಹೇಳ್ತಾ ಇದ್ದಾರೆ. ಕ್ಷಿತಿಪಾಹ ಇದು ದೇವಾಹ ಅಂದರೆ ದೇವಗಂಧರ್ವಾಹ, ಕರ್ಮದೇವಾಹ ಅಂದರೆ ಯಾರು, ಬಲ್ಯಾದ್ಯಾಹ ಬಲಿಚಕ್ರವರ್ತಿ ಬದಲಾದವರೆಲ್ಲ ಕರ್ಮಜ ದೇವತೆಗಳು. ತಾತ್ವಿಕಾಹ ತತ್ವಾಭಿಮಾನಿನೋ ಅಜ್ಞಾದಯ. ತಾತ್ವಿಕ ದೇವತೆಗಳು ಅಂದರೆ ತತ್ವಾಭಿಮಾನಿ ದೇವತೆಗಳು, ಅವರ್ಯಾರು, ಅಗ್ನಿ ಬದಲಾದವರೆಲ್ಲ. ಬಲಜ್ಞಾನ ಸುಖಾದಿಭಿ ವಿಷ್ಣುಭಕ್ತಿಯಾದಿಭಿ, ವಿಷ್ಣುಭಕ್ತಿರೇವ ಆದಿಹಿ ಯಶಾಂತೆ ವೈರಾಗ್ಯ ಶಮ ದಮಾದಿಭಿ ಇತ್ಯೇವಂ ಸಾಧ್ಯ ಸಾಧನ ಭೂತೈಹಿ ಸರ್ವೈಹಿ ಗುಣೈಹಿ ಮುಕ್ತೌ ಶತಗುಣಾಃ ಕ್ರಮಾಧಿಕಾಃ ಉಕ್ತಾ ಇತಿ ಅನ್ವಯಃ. ಬಲ ಜ್ಞಾನ ಸುಖಾದಿಗಳು ವಿಷ್ಣುಭಕ್ತಿಯಾದಿಗಳು ಇವೆಲ್ಲ ಗುಣಗಳಲ್ಲೂ ಕೂಡ ಮುಕ್ತರು, ಮೇಲಿನವರು ಯಾವಾಗಲೂ ಕೆಳಗಿನವರಿಗಿಂತ ನೂರಾರು ಪಟ್ಟು ಗುಣ, ಕೆಲಸತ್ತೆ ನೂರು, ಕೆಲಸತ್ತೆ ಹೆಚ್ಚು, ಕೆಲಸತ್ತೆ ನೂರಾರು. ಕ್ರಮಾಧಿಕಾಹ ಉಕ್ತಾಹ ಇತಿ ಅನ್ವಯ ಅತ್ರ ಜ್ಞಾನೇ ಶತಾಧಿಕ್ಯಂ ಔತ್ಸರ್ಗಿಕಂ ಉಮಾ ಯಾವತ್ ಅನಂತಾಂಶಾನ್ ಇತ್ಯುಕ್ತ ರೀತ್ಯಾ ಅನಂತಾಧಿಕ್ಯಂಚ ದ್ರಷ್ಟವ್ಯ. ಅತ್ ಔತ್ಸರ್ಗ, ಔತ್ಸರ್ಗಿಕಂ ಅಂದರೆ ನ್ಯಾಚುರಲ್, ವರಾದಿಗಳಿಂದ ಬರೋದಲ್ಲ, ಸಹಜವಾಗಿಯೇ ನೂರು ಗುಣ ಮೇಲಿರ್ತಾರೆ. ತಸ್ಮಾತ್ ಇಲ್ಲಿ ಅನಂತ ಸೇರಿಸ್ಕೋಬೇಕು. ಗರುಡ ಶೇಷ ಹೇಳಿದ ಮೇಲೆ ಗರುಡ ರುದ್ರದೇವ ಹೇಳಿದ ಅನಂತ ಶೇಷದೇವರು ಕೂಡ ಇಲ್ಲಿ ಸೇರ್ತಾರೆ ಅಂತ ಸೇರಿಸ್ಕೋಬೇಕು. ತಸ್ಮಾತ್ ವಾಯೋಹೋ ರಮಾ ಕೋಟಿ ಗುಣಾಧಿಕ, ಆದ್ದರಿಂದ ವಾಯುದೇವರಿಗಿಂತ ಮಹಾಲಕ್ಷ್ಮೀ ದೇವಿ ಕೋಟಿ ಗುಣಕ್ಕಿಂತ ಹೆಚ್ಚಾಗಿದ್ದಾರೆ. ನಾ ಭೇದ ಇತಿ, ಯಾರ್ಯಾರಿಗೆ ಶಿವಶೇಷೇಷರ ಭೇದೋ ವಿಶೇಷವೋ ನಾಸ್ತಿ. ಭೇದ ಇಲ್ಲ ಅಂದರೆ ಜೀವರುಗಳು ಬೇರೆಯೇ, ಅದರ ವ್ಯತ್ಯಾಸ ಇಲ್ಲ ಅಂತ, ಯೋಗ್ಯತೆಯಲ್ಲಿ ವ್ಯತ್ಯಾಸ ಇಲ್ಲ. ಪದ ಐಕ್ಯಾದಿತಿ ಭಾವ, ಅದಕ್ಕೆ ಪದ ಐಕ್ಯ, ಪದ ಒಂದೇ ಆಗಿರೋದ್ರಿಂದ. ಕಾಮ ಶಕ್ರ ಸಮ ಇತಿ, ಕಾಮ ಶಕ್ರ ಇಂದ್ರದೇವರಿಗೆ ಸಮ, ಪ್ರಾಯ ಸಮ ಇತಿ ಭಾವ, ಸ್ವಲ್ಪ ಕಡಿಮೆ ಅವರು. ಪ್ರಾಯ ಇಂದ್ರವತ್ ಕಾಮ ಇತಿ ವಚನ ಅಂದರೆ ಸ್ವಲ್ಪ ವ್ಯತ್ಯಾಸ. ನಿತ್ಯಂ ಪ್ರತಿಬಿಂಬಾಹ ಇತ್ಯನ್ವಯ, ನಿತ್ಯದಲ್ಲೂ ಕೂಡ ಮೇಲಿನವರಿಗೆ ಕೆಳಗಿನವರು ಪ್ರತಿಬಿಂಬರಾಗಿದ್ದಾರೆ. ತಂ ಯಚ್ಛತಂ ವರ್ಷಾಣಿ ಅಭ್ಯರ್ಚತ್ ತಸ್ಮಾ ಶತರ್ಚಿನ ಇತಿ ಅಸಂಗತಂ ಪ್ರವೇಶಸ್ಯ ಪ್ರವೇಷ್ಟು ಏಕತ್ವೇನ ಬಹುವಚನ ಅಯೋಗಾದಿತ್ಯತಃ ಸ ಪುರುಷೇಷು ಇತಿ. ಶತರ್ಚಿನ ಅಂತ ಹೇಳಿ ಬಹುವಚನ ಇರೋದ್ರಿಂದ ಆ ಬಹುವಚನ ಶಬ್ದವಾಚ್ಯವಾದ ವ್ಯಕ್ತಿ ವಿಷ್ಣು ಒಬ್ಬನೇ ಹೇಗಾಗ್ತಾನೆ ಅಂದರೆ ಬಹುರೂಪತ್ವ, ಬಹುರೂಪ ಇರೋದ್ರಿಂದ ಬಹುವಚನ ಯುಕ್ತ ಅಂತ ಅರ್ಥ. ಏವಂಚ ಋಷಿಗಳಿದ್ದಾರೆ, ಶತರ್ಚಿ ಋಷಿಗಳಿದ್ದಾರೆ. ಆದರೆ ಋಷಿಗಳ ನಾಮಗಳು ಕೂಡ ಮುಖ್ಯವಾಗಿ ಯಾರ ಹೆಸರದು, ದೇವರ ವಿಶ್ವಾಮಿತ್ರ ವಶಿಷ್ಠ, ಯಾವ ಹೆಸರು ಫಸ್ಟ್ ಯಾರಿಗೆ ಅನ್ನೋನೇ ದೇವರಿಗೆ ಅನ್ವಯ, ಉಳಿದವ್ರದ್ದು ಆ ನಂತರ ದೇವರಿಗೆ ಅನ್ವಯ. ಆದ್ದರಿಂದ ಇಲ್ಲಿ ಶತರ್ಚಿ ಬಹುವಚನ ಹೇಗೆ ಅನ್ವಯ ಆಗುತ್ತೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಬಹುರೂಪಗಳರಿಂದ ಬಹುವಚನವೂ ದೇವರಿಗೆ ಕೊಡುತ್ತೆ ಅಂತ ಹೇಳಿ. ಏ ವಂಚತಮೇತಿ ನಾ ಜಾತಿ ಗೌರವದಿಂದ ಬಹುವಚನ ಅದು ಗೊತ್ತೇ ಇದೆ ನಮಗೆ. ದೊಡ್ಡವ್ರನ್ನೆಲ್ಲ ತಾವು ಗೀವು ಅಂತ ಹೇಳಬೇಕಾದ್ರೆ ಅದು ಬಹುವಚನನೇ. ಒಬ್ಬರೇ ಆದರೂ ಬಹುವಚನ ಯಾತಕ್ಕೆ ಹೇಳ್ತಾರೆ ಗೌರವದಿಂದ, ಇನ್ನೊಂದು ರೀತಿ ಅದಕ್ಕೆ ಬಹುರೂಪ ಇರೋದ್ರಿಂದ ಹೇಳ್ತಾರೆ. ನ ಜಾತ್ಯೇಕ ತಯವಂಚತಂ ಇತಿ ನ ಜಾತ್ಯೇಕ ವಚನಂ ಪ್ರವೇಷ್ಟು ರೇಖತ್ವೇಪಿ ಬಹುವಚನಮಿತ್ಯರ್ಥ. ಬಹುವಚನ ಉತ್ತವಾದರೆ ಏನು ಆಶ್ಚರ್ಯ ಇಲ್ಲ, ಕೂಡುತ್ತೆ. ಏತಮೇವ ಇತ್ಯೇತಾವತಾ ಪೂರ್ಣತ್ವಾತ್ ಸಂತಮಿತಿ ವ್ಯರ್ಥಮಿತ್ಯತೋ ವ್ಯಾಚಷ್ಟೇ ಏತಮೇವೇ. ಅಲ್ಲೇನಿದೆ ಮುಂದೆ, ಸುಪ ಸಕ್ರ ಸಮಃ ರಮಾಪಿ ದ್ವಿವಿಧಂ ನಿತ್ಯಂ ಯನ್ಮುಕ್ತಾಪಿ ತದ್ವಶಾಃ ನಭೇದ ಶೇಷ ಶಿವಯೋ ಸುಪರ್ಣ ಶೇಷ ಸಂಗೀತ ಇತ್ಯಾದಿ. ಮುಂದೆ ಏತಮೇವ ಸಂತಥಾ ಸಂತಂ ಮುಖ್ಯತಃ ಆಚಕ್ಷತೆ ಋಷೀಂತು ಉಪಚಾರತಃ. ಸಂತಮಿತಿ ನ ಸ್ವರೂಪತ್ವ ಸತ್ವ ಮುಚ್ಚತೆ ಇಂತು ಸ್ವತಂತ್ರ ಪುಷ್ಕಲ ಪ್ರವೃತ್ತಿ ನಿಮಿತ್ತ ಕಾರಣತೆಯ ಸಂತಂ ಮುಖ್ಯತಃ ಆಚಕ್ಷತೆ. ಇಲ್ಲಿ ಸಂತ ಅಂದರೆ ಇರುವವನು ಅಂದರೆ ಸ್ವಾತಂತ್ರ್ಯನೆ ಇರುವವನು ಅಂತ ಅರ್ಥ. ಇಲ್ಲಿ ಯಾರಿದ್ದಾರೆ ಸ್ವಾತಂತ್ರ್ಯನ ಯಾರಿದ್ದಾರೆ ಅಂತ ಅರ್ಥ. ಋಷಿಯಂತೂ ಉಪಚಾರತಃ, ಋಷಿ ಶಬ್ದ ಋಷಿಗಳಿಗೆ ಚತುರ್ಥಿ ಮೊದಲಾದ ಶಬ್ದಗಳು ಉಪಚಾರತಃ ಅನಂತರದ ಅರ್ಥದಲ್ಲಿ ಬರುತ್ತೆ ಹೊರತು ಮುಖ್ಯ ಅರ್ಥದಲ್ಲಿ ಬಂದರೆ ಮುಖ್ಯ ಅರ್ಥ. ಆ ಮುಖ್ಯ ಅರ್ಥ ಬಂದರೆ ಉಪಚಾರದ ಅರ್ಥ ಅಂತ. ಊಟ ಕೂತ ನಿಮ್ಮದೇ ಮನೆ ಅಂತ ಹೇಳೋದೇನದು? ಉಪಚಾರಕ್ಕೆ ಹೇಳಿದ್ದು ಮಾತಷ್ಟೇ. ವಚನವೃತ್ತಾವೇವ ನ್ಯೂನವೃತ್ತ ಅಚಕ್ಷತ ಇತ್ಯರ್ಥ ಸೈದಂ ಸ. ಪುಣ್ಯಕ್ಕೆ ಅದ್ರ ಮೇಲೆ ಯಾರು ಕೇಸ್ ಹಾಕಿಲ್ಲ. ಊಟ ಕೂತ ನಿಮ್ಮದೇ ಅಂತ ಹೇಳಿದ್ದೀರಿ ಅಂತ ಕೊಡಿ ಅಂತ ಹೇಳಿದ್ರೆ ಯಾವ ಕೋರ್ಟಲ್ಲೂ ಹಾಕಿಯೂ ಇಲ್ಲ, ನಡೆಯೋದೂ ಇಲ್ಲ. ಉಪಚಾರದ ಪದಗಳಿಗೆ ಯಾವಾಗಲೂ ಸೆಕೆಂಡರಿ ಮೀನಿಂಗೆ. ಸ ಇದಂ ಸರ್ವಂ ಮಧ್ಯತೋ ತಥೇ ಇತ್ಯಸ್ಯ ಅರ್ಥದ್ವಯಮಃ ಆತ್ಮನಃ ಇತಿ. ಪರಮಾತ್ಮ ಮಧ್ಯದಿಂದ ಧರಿಸಿದ್ದಾನೆ ಅಂದರೆ ಆಶ್ರಯಾಗಿ ಉದರಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಪ್ರಾಣೋ ವೈ ಗೃತ್ಸಹ ಇತ್ಯಾದಿ ವ್ಯಾಚಷ್ಟೇ ಪ್ರಾಣಸ್ಥಃ ಇತಿ. ಗೃತ್ಸ ಮದ, ಗೃತ್ಸಮದ ಅಂತ ಋಷಿ ಹೆಸರು. ಆದರೆ ಗೃತ್ಸ ಅಂದರೆ ಪ್ರಾಣ, ಮದ ಅಂದರೆ ಅಪಾನ, ಗೃತ್ಸಮದ ಅಂದರೆ ಪ್ರಾಣಾಪಾನ ನಿಯಾಮಕನಾದ ಪರಮಾತ್ಮ ಅಂತೇಳಿ ಅರ್ಥ ಹೇಳಿದ್ದಾರೆ. ಅದಕ್ಕೆ ಸರ್ವೇಷಾಂ ವಾಮಃ ಇತ್ಯತ್ರ ವಾಮ ಪದಾರ್ಥವಾಹ ವಾಮ ಇತಿ. ವಾಮ ಅಂದರೆ ಭದ್ರ, ಭದ್ರ ಅಂದರೆ ಸುಂದರ ಅಂತ ಅರ್ಥ. ವಾಮಂ ಸೌಂದರ್ಯಂ ಭಾವಂ ತೇಜಃ ಇತಿ ಅನ್ಯತ್ರ ಉಕ್ತತ್ವ. ವಾಮ ಶಬ್ದಕ್ಕೆ ಸೌಂದರ್ಯ ಭಾಮ ಇತ್ಯಾದಿ ಅರ್ಥ ಇರೋದ್ರಿಂದ ಸರಿಯಾದ. ಈಗ ವಾಮದೇವ ಅನ್ನೋದು ಕೂಡ ವಿಷ್ಣುವಿನ ಹೆಸರೇ. ಸಾಕ್ಷಾನ್ ಮನ್ಮಥ ಮನ್ಮಥ, ಆದ್ದರಿಂದ ವಾಮದೇವ ವಿಷ್ಣು. ಆಮೇಲೆ ವಾಮದೇವ ಅಂತ ರುದ್ರದೇವರ ಹೆಸರು. ವಾಮದೇವ ವಿರಿಂಚಿತನಯ ಅಂತಿದೆ. ವಾಮದೇವ ಅಂತ ಮುನಿ ಇದ್ದಾರೆ. ಈಗ ಅನೇಕ ರೀತಿಯಲ್ಲಿ ಪದ ಉಪಯೋಗಿಸ್ತಾರೆ. ಮಂಗಳ ಸುಂದರ ಅಂತಾರೆ, ಭದ್ರ ಅಂದರೆ ಸುಂದರ. ಅದು ಸುಭದ್ರ, ಸುಭದ್ರ ಅಂತ ಅದಕ್ಕೆ ಹೆಸರು ಇಟ್ಟಿದ್ರು. ಅನಂತ ದ್ರೌಪದಿ ಮೊದಲಾದವರ ನಂತರ ಸೌಂದರ್ಯ ಜಾಸ್ತಿ ಇದ್ದಿದ್ದರಿಂದ ಸುಭದ್ರ ಅಂತ ಹೆಸರಾಗಿ. ಏಷವು ಏವ ಬಿಭ್ರದ್ವಾಜ. ಇನ್ನು ಭರದ್ವಾಜ ಶಬ್ದಕ್ಕೂ ಹಾಗೆ ಅರ್ಥ. ಭರದ್ವಾಜ ವಶಿಷ್ಠ ಏನೇನು ಋಷಿ ಶಬ್ದಗಳಿವೆ, ವಿಷ್ಣು ವಿಷ್ಣುವಾಚಕ ಅಂಥೇಳಿ ಇದು ಕೊನೆಯ ಭಾಗ. ಈ ಪ್ರಥಮ ಖಂಡದ ಪ್ರಥಮ ಖಂಡ ಮುಗೀತೀಗ ಮುಂದಿನ ಖಂಡ ಇದು. ಏಷವು ಏವ ಬಿಭ್ರದ್ವಾಜ ಪ್ರಜಾವೈ ವಾಜ ತಾ ಏಷ ಬಿಭರ್ತಿ. ಭರದ್ವಾಜ ಅಂದ್ರೇನು? ಪ್ರಜೆಗಳಿಗೆ ವಾಜ ಅಂತ ಕರೀತಾರೆ. ಎಲ್ಲಾದನ್ನು ರಕ್ಷಣೆ ಮಾಡೋದ್ರಿಂದ ದೇವರಿಗೆ ಭರದ್ವಾಜ ಭರದ್ವಾಜ ಅಂತ ಹೆಸರು. ಯದ್ ಬಿಭರ್ತಿ ತಸ್ಮಾತ್ ಭರದ್ವಾಜ ತಸ್ಮಾತ್ ಭರದ್ವಾಜ ಇತ್ಯಾಚಕ್ಷತ ಏತಮೇವ ಸಂತಂ. ಈ ಪರಮಾತ್ಮನನ್ನೇ ಭರದ್ವಾಜ ಅಂತ ಏಕವಚನದಲ್ಲೂ ಕರೀತಾರೆ, ಶತರ್ಚಿನ ಗೋಚರದಲ್ಲೂ ಕರೀತಾರೆ. ತಂ ದೇವಾಹ ಅಬ್ರುವನ್ ಅಯಂ ವಾ ಏನ ಸರ್ವೇಷಾಂ ವಶಿಷ್ಠ ತಂ ಯದ್ದೇವಾ ಅಬ್ರುವನ್ ಅಯಂ ವೈನ ಸರ್ವೇಷಾಂ ವಶಿಷ್ಠ ಇತಿ. ತಸ್ಮಾದ್ ವಶಿಷ್ಠ ತಸ್ಮಾದ್ ವಶಿಷ್ಠ ಇತ್ಯಾಚಕ್ಷತ ಏತಮೇ ವಸಂತಂ. ದೇವರಿಗೆ ವಶಿಷ್ಠ ಅಂತನೂ ಹೆಸರಿದೆ. ದೇವತೆಗಳು ಒಪ್ಪುತ್ತಿದ್ದಾರೆ ನೀನೇ ನಮ್ಮೆಲ್ಲರಲ್ಲೂ ವಾಸ ಮಾಡೋದ್ರಿಂದ ವಶಿಷ್ಠ. ವಶಿಷ್ಠ ಶಬ್ದಕ್ಕೆ ಎರಡರ್ಥ. ವಸು ಅಂದರೆ ಸಂಪತ್ತು, ಅತಿ ಹೆಚ್ಚು ಸಂಪತ್ತಿದ್ದನ್ನು ವಶಿಷ್ಠ ಅಂತ ಕರೀತಾರೆ. ಧನಿಷ್ಠ ವಶಿಷ್ಠ ಎಲ್ಲ ಸಮಾನಾರ್ಥಕ ಪದಗಳು. ಸಂಪತ್ತು ವಸು ಅಂದರೆ ಸಂಪತ್ತು, ವಶಿಷ್ಠ ಅಂದರೆ ಭಾರಿ ಸಂಪತ್ತಿರೋರು ಅಂತ ಅರ್ಥ. ಲಕ್ಷ್ಮೀಪತಿ ಆದ್ದರಿಂದ ವಶಿಷ್ಠ ಶಬ್ದ ಯಾರನ್ನು ಹೇಳುತ್ತೆ? ಮುಖ್ಯವಾಗಿ ನಾರಾಯಣನ. ಆ ರೀತಿ ತಿಳ್ಕೊಂಡ್ರೆ ಸರಿ. ಇನ್ನು ವಾಸ ಮಾಡೋರಲ್ಲಿ ಶ್ರೇಷ್ಠ. ಸರ್ವ ವಾಸನಾದ್ ವಾಸುದೇವೋಸಿ, ಸರ್ವತ್ರ ವಾಸ ಮಾಡ್ತಾನಾಗಿದ್ದರಿಂದ ವಶಿಷ್ಠ. ಈಗ ದೇವರಿಗೆ ಎರಡರ್ಥದಲ್ಲಿ ವಶಿಷ್ಠ ಅನ್ನೋ ಹೆಸರು ಯುಕ್ತವಾಗಿದೆ. ಸೈದಂ ಸರ್ವಂ ಅಭಿಪ್ರಾಕ್ ಪ್ರಾಗಾತ್ ಯದಿದಂ ಕಿಂಚ ಸೈದಿದಂ ಸರ್ವಂ ಅಭಿಪ್ರಾಗಾತ್ ಯದಿದಂ ಕಿಂಚ ತಸ್ಮಾತ್ ಪ್ರಗಾಥಾಹ. ಪ್ರಗಾಥ ಸ್ತೃಪ್ಯಂತು ಅಂತ ಹೇಳುತ್ತೇವೆ. ಪ್ರಗಾಥರು ಅಂತ ವಿಷಯ ಹೆಸರು, ಮುಖ್ಯವಾಗಿ ದೇವ ಹೆಸರದು. ಅದಕ್ಕೆ ಸರ್ವಂ ಅಭಿಪ್ರಾಗಾತ್ ಎಲ್ಲರಿಗಿಂತ ಹೆಚ್ಚು ಅಂತ ಹೇಳಿ ಸ್ತುತಿಸಲ್ಪಡೋದ್ರಿಂದ ಪ್ರಗಾಥ ಅಂತ ದೇವರ ಹೆಸರು. ತಸ್ಮಾತ್ ಪ್ರಗಾಥ ಇಚ್ಛಾಕ್ಷತ್ ಸತಯೇತಮೇ ವಸಂತಂ ಸೈದಂ ಸರ್ವಂ ಅಭ್ಯಪವಯತ ತದಿದಂ ಕಿಂಚ ಸೈದಿದಂ ಸರ್ವಂ ಅಭ್ಯಪವಯತ ಯದಿದಂ ಕಿಂಚ ತಸ್ಮಾತ್ ಪಾವಮಾನ್ಯ ಅಭ್ಯಪವಯತ. ಪಾವಮಾನ್ಯ ಸ್ತೃಪ್ಯಂತು, ಇದೆಲ್ಲ ಬ್ರಹ್ಮಯಜ್ಞ ಅರ್ಥ ಆಗುತ್ತೆ. ಇದರಿಂದ ಅಂದರೆ ಪಾವಮಾನ್ಯ ಅಂದರೆ ಯಾರು? ದೇವರಿಗೆ ಪಾವಮಾನ್ಯ ಅಂತ ಹೆಸರಿದೆ. ಸರ್ವವನ್ನು ಪರಿಶುದ್ಧಗೊಳಿಸೋದ್ರಿಂದ ದೇವರಿಗೆ ಪಾವಮಾನ ವಾಯುದೇವರು ಶುದ್ಧ ಮಾಡ್ತಾರೆ. ಅವರಿಗೂ ಶುದ್ಧಿಪ್ರದನಾದ್ದರಿಂದ ಶುದ್ಧಮಪ್ಯಕೃತ ಶುದ್ಧ ಹೃದಯ ಇಚ್ಛನ್. ಆಚಾರ್ಯರು ಬದರಿಯಲ್ಲಿದ್ದಾಗ ಕಾಷ್ಟಮೋದ ವ್ರತ ಮಾಡ್ತಾರೆ. ಅದಕ್ಕೆ ದೇವರು ಇನ್ನೂ ಶುದ್ಧರಾಗಬೇಕು ಅಂತೇಳಿ ದೇವರ ಧ್ಯಾನದಿಂದ ಶುದ್ಧರಾಗೋದ್ರಿಂದಾಗಿನೇ ದೇವರಿಗೆ ಏನಂತ ಹೇಳಿ ಪಾವಮಾನ್ಯ ಅಂತ ಹೇಳಿ. ಬಹುವಚನ ಬಹುರೂಪತ್ವ. ಹೌದು ಆ ಹೇಳಿ ಕಡೆ ಎಲ್ಲ ಪದಗಳು ಎಲ್ಲಿಗೆ ಹೋಗ್ಬೇಕದು? ದೇವರಿಗೆ ಅಂತ ತಕ್ಷಣ ಸರ್ವಶಬ್ದ ವಾಚ್ಯತ್ವ ಮುಖ್ಯವಾಗಿ ತಡಿಬೇಕು. ಸರ್ವಶಬ್ದ ವಾಚ್ಯತ್ವದ ಪ್ರಯೋಜನ ಏನಂದ್ರೆ ಒಂದೊಂದು ಶಬ್ದ ಒಂದು ಗುಣ ಹೇಳೋದ್ರಿಂದ ಎಲ್ಲ ಶಬ್ದ ವಾಚ್ಯನಾದರೆ ಸರ್ವಗುಣ ಸಂಪನ್ನ ಅಂತ ಆಗ್ತದೆ. ಒಂದು ಶಬ್ದ ಇಲ್ಲ ಅಂದ್ರೂ ಕೂಡ ದೇವರಿಗೆ ಆ ಗುಣ ಮಿಸ್ ಆಯಿತು ಅಂತ ಅರ್ಥ ಆಯ್ತಾ? ಈಗ ಯಾವ ಉಳಿದವರು ಎಲ್ಲ ಹೆಜ್ಜೆ ಹಾಕಿ ಹೇಳೋದು ಬರೋದಿಲ್ಲ, ಎಲ್ಲ ಗುಣ ಅವರಲ್ಲಿ ಇಲ್ಲ. ಗೊತ್ತಾಯ್ತು, ಒಬ್ಬ ದರಿದ್ರನ ಶ್ರೀಮಂತ ಅಂದ್ರೆ ಅಂತ ಕುಬೇರ, ದರಿದ್ರ ಆಯ್ತ ಕುಬೇರ ಅಂತ ಕರೆದ ಯಾರೋ ಬಂದಾಗ ಸುಂದರಪ್ಪ ತಮಾಷೆ ಮಾಡಬೇಡ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ ಅದ್ರೊಳಗ ಇಲ್ಲ, ಅದು ಕುಬೇರರು ಕುಬೇರ ಜೋರ ಹೇಳಿಕೊ ಹೌದು ಕುಬೇರ ಅಂತ ಹೇಳ್ತಾರೆ. ಅಂದ್ರೆ ಉಳಿದವರಿಗೆ ಹೇಳಿದ್ರೆ ತಮಾಷೆ ಮಾಡಿದ ಲೆಕ್ಕ, ಕೆಲವು ಪದಗಳನ್ನ ಭಾರಿ ಬುದ್ಧಿವಂತ ದಡ್ಡನ್ ಕರೆದ ಏನರ್ಥ ವ್ಯಂಗ್ಯವಾಗಿ ಕರೆದಾಗ ಲೆಕ್ಕ, ಭಾರಿ ಬುದ್ಧಿವಂತ ಅವನು ಗೊತ್ತಲ್ಲ ಅಂತ ಹೇಳಿದ್ರೆ ಭಾರಿ ದಡ್ಡ ಅಂತ. ಅದು ದೇವರಿಗೆ ಮಾತ್ರ ಪದಗಳು ಏನಾಗುತ್ತೆ ಕರೆಕ್ಟಾಗಿ ಕೊಡುತ್ತೆ, ಏನು ಪದ ಉಪಯೋಗಿಸಿದ್ರು ಕೂಡ ದೇವರಿಗೆ ಕೊಡುತ್ತೆ, ಆದರೆ ಗುಣ ಇದೆ ಅಂತ ಅರ್ಥ ಅದರಲ್ಲಿ. ಇವತ್ತು ಫೇಲ್ ಆದವನು ಪಾಸ್ ಅಂತ ಹೇಳಿದರೆ ಯಾಕೆ ತಪ್ಪು? ಪಾಸ್ ಆಗಿರಬೇಕೆನ್ನೋ ಕೂಡ ಅವನಲ್ಲಿ ಇಲ್ಲ, ಅದಕ್ಕೆ ಅದು ತಪ್ಪು ಪದ ಅದು, ಅರ್ಥ ಆಯ್ತಾ? ಸೊ ಆದ್ದರಿಂದ ಪಾಸ್ ಆದವನು ಪಾಸ್ ಆದವನು ಅನ್ಬೇಕು, ಪಾಸ್ ಆದ ಇಲ್ಲದ ಇದ್ದವನು ಪಾಸ್ ಆದವನು ಅಂದರೆ ಅದು ನಿಂದೆ ಆಗುತ್ತೆ, ಸ್ತೋತ್ರ ಆಗೋದಿಲ್ಲ, ನಾನು ಬೈತಿ ಅಂತ ತಮಾಷೆ ಮಾಡ್ತೀನಿ ಅದಕ್ಕೆ ಹೇಳ್ತಾನು. ಆ ದೇವರಿಗೆ ಎಲ್ಲ ಗುಣಗಳಲ್ಲಿ ಯಾವ ಶಬ್ದ ಬೇಕಾದ್ರೂ ದೇವ್ರು ಹೇಳುತ್ತೆ, ಈ ಯಾವ ಗುಣ ಗಟ್ಟಿ ಮಾಡ್ಕೋತ ಹೋದಂತೆ ದೇವರ ಸರ್ವಗುಣಪೂರ್ಣ ಅಂಬುದು ಯಾವಾಗಲೂ ಮನಸ್ಸಲ್ಲಿ ಬರೋದು. ಸೈದಂ ಸರ್ವಮಭ್ಯಪ ವಯತ ಯದಿದಂ ಕಂಚ ಸೈದಂ ಸರ್ವಮಭ್ಯಪ ವಯತ ಯದಿದಂ ಕಿಂಚ ತಸ್ಮಾತ್ ಪಾವಮಾನ್ಯ ತಸ್ಮಾತ್ ಪಾವಮಾನ್ಯ ಇತ್ಯಾಚಕ್ಷತ ಏತಮೇ ವಸಂತಂ ಸೋಬ್ರವೀತ್ ಅಹಮಿದಂ ಸರ್ವಂ ಅಸಾನಿ ಯಚ್ಚ ಶುದ್ರಂ ಯಚ್ಚ ಮಹದಿತಿ ತೇ ಕ್ಷುದ್ರ ಸೂಕ್ತಾಶ್ಚ ಅಭವನ್. ಕ್ಷುದ್ರ ಸೂಕ್ತಾಸ್ತೃಪ್ಯಂತು ಮಹಾಸೂಕ್ತಾಸ್ತೃಪ್ಯಂತೂ ಕಡಿಮೆ ಅಂತ ಹೇಳ್ತೇವೆ. ಎಲ್ಲ ಮುಖ್ಯವಾದ ದೇವ ಹೆಸರುಗಳು, ಋಷಿಗಳು ಇದ್ದಾರೆ ಹೆಸರಿನವರು. ಮಹಾಸೂಕ್ತಾಶ್ಚ ಪರಮಾತ್ಮ ಅತ್ಯಂತ ಕ್ಷುದ್ರ ಪದಾರ್ಥವನ್ನು ಕೂಡ ತಿಂತಾನೆ, ಬೆಂಕಿಯಲ್ಲಿ ಚಿಕ್ಕದ ಹಾಕಿದ್ರೂ ಸುಟ್ಟು ಬಿಡೋದು, ದೊಡ್ಡದು ಹಾಕಿದ್ರು ಸುಟ್ಟು ಬಿಡೋದು. ದೇವರು ಎಲ್ಲವನ್ನೂ ತಿಂತಾನೆ. ಆದ್ದರಿಂದ ದೇವರಿಗೆ ಏನಂತ ಹೆಸರು? ಕ್ಷುದ್ರ ಸೂಕ್ತ ಮಹಾಸೂಕ್ತ ಅಂತ ದೇವರ ಹೆಸರುಗಳು. ತಸ್ಮಾತ್ ಕ್ಷುದ್ರ ಸೂಕ್ತ ತಸ್ಮಾತ್ ಕ್ಷುದ್ರ ಸೂಕ್ತ ಇತ್ಯಾದಕ್ಷತ ಏತಮೇ ವಸಂತಂ ಸೂಕ್ತಂ ಬತ ಅವೋಚತ ಇತಿ ತತ್ಸೂಕ್ತಮಭವತ್. ದೇವರಿಗೆ ಸೂಕ್ತ ಅಂತಾನೆ ಹೆಸರು, ಯಾಕೆ ಏನು ಹೇಳಿದ್ರು ಸೂಕ್ತ ಸೂಕ್ತ, ಮಾತು ಸೂಕ್ತವಾಗಿದೆ ಅನ್ನೇನರ್ಥ? ಸರಿಯಾಗಿದೆ ಅಂತ. ದೇವರಿಗೆ ಏನು ಹೇಳಿದ್ರು ಸೂಕ್ತ, ಆದ್ದರಿಂದಾಗಿ ದೇವರು ಸೂಕ್ತ ಅಂತಾನೆ ಹೆಸರು. ಗೊತ್ತಾಯ್ತಾ? ಆ ಸೂಕ್ತ ಈ ಸೂಕ್ತ ಬರೀ ಸೂಕ್ತ ಅಂದರೂ ದೇವರಿಗೆ ಹೆಸರೇನೆ ಸೂಕ್ತಂ. ತಸ್ಮಾತ್ ವೇದದ ಮಂತ್ರ ಸೂಕ್ತ ಅಂತ ಯಾತಕ್ಕೆ ಕರೀತಾರೆ? ಅಮರಣೀಯ ಸೂಕ್ತ ಬಡಿತ ಸೂಕ್ತ ಅಂತ ಯಾತಕ್ಕೆ ಕರೀತಾರೆ? ಸರಿಯಾಗಿ ಹೇಳಿರೋ ಮಾತುಗಳು. ವೇದಗಳಿಗೆ ಅಪ್ರಾಮಾಣ್ಯ ಇಲ್ಲ, ವೇದ ಮಂತ್ರಗಳ ಸೂಕ್ತ ಅಂತ ಕೆಲಕ್ಕೊಂದು ಕಾರಣ, ಅಪ್ರಮಾಣವಾಗಿದ್ದಾಗ ಇದು ಸೂಕ್ತನೋ ಅಸೂಕ್ತನೋ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ಎಲ್ಲವೂ ಹಾಲು ಬಿಳಿರೋ ಕಪ್ಪು ಅಂತ ಕೇಳಕ್ಕೆ ಬರೋದಿಲ್ಲ. ಅದೇನಾಗಿರುತ್ತೆ? ಯಾವಾಗಲೂ ಬಿಳಿನೇ ಆಗಿರಬೇಕು. ವೇದವಾಕ್ಯಗಳಲ್ಲಿ ಏನಾಗಿರಬೇಕು? ಯಾವಾಗಲೂ ಸೂಕ್ತಗಳೇ ಆಗಿದೆ ಹೊರ ಸೂಕ್ತ ಸೂಕ್ತಿ ಅನ್ನೋ ಪದ ಇಲ್ಲ. ಸೂಕ್ತ ಸೂಕ್ತಿ ಇತ್ಯಾದಿ ಪದಗಳಲ್ಲಿ ಶಾಸ್ತ್ರಗಳಲ್ಲಿ ಅಪ್ರಾಮಾಣ್ಯದ ಪ್ರಸಂಗ ಇಲ್ಲ. ಆದರೆ ಎಲ್ಲ ಶಾಸ್ತ್ರಗಳು ಸೂಕ್ತಗಳೇ, ಅಪೌರುಷೇಯ ಸೂಕ್ತ ಪೌರುಷೇಯ ಸೂಕ್ತ ಅಷ್ಟೇ ವ್ಯತ್ಯಾಸ. ಅದು ಸೂಕ್ತ. ಮತ್ತೆ ವಿಷ್ಣುನೇ ಹೇಳೋದು ಪವಮಾನ ಸೂಕ್ತ, ಮುಖ್ಯವಾಗಿ ವಿಷ್ಣುನೇ ಹೆಸರು ಹೇಳೋದು. ಆಮೇಲೆ ವಾಯುದೇವರಿಗೆ ಯಾವ ಹೆಸರು ತಗೊಂಡು ಅದು ಇದು ಅಂತ ಕೇಳಾಗಿಲ್ಲೇ ಇಲ್ಲ. ಎಲ್ಲ ಬಯ್ಯ ಪದಗಳು ದೇವರು ಹೇಳುತ್ತೆ ಅಂದ ಮೇಲೆ ಇನ್ನು ಪಗಳ ಪದಗಳು ಹೇಳದೇ ಇರುತ್ತಾ? ಬಯ್ಯ ಪದಗಳು ಹೇಳೋದು ಯಾವ ದೃಷ್ಟಿಯಲ್ಲಿ? ಆ ದೋಷ ದೇವರ ಅಧೀನ ಅಂತ ಹೇಳೋದಕ್ಕೋಸ್ಕರ. ದೇವರು ದೋಷ ಅಧೀನ ಆಗಿದ್ದಕ್ಕೆ ದೇವರು ದೋಷಿ ಅಲ್ಲ. ದುಃಖ ನಮ್ಮಲ್ಲಿದೆ, ಈಗ ದುಃಖ ನಮ್ಮ ಅಧೀನ ಅಲ್ಲ, ಅದಕ್ಕೆ ದುಃಖ ತೆಗೆಸ್ಲಕ್ಕೆ ಬರಲ್ಲ ನಮಗೀಗ. ನಮ್ಮ ಅಧೀನವಾಗಿದ್ದು ಏನು ಮಾಡ್ತಿದ್ವಿ? ತೆಗೆದು ಆ ಕಡೆ ಇಟ್ಬಿಡ್ತಿದ್ವಿ. ಆದರೆ ದೇವರು ಏನು ಮಾಡ್ತಾನೆ? ಎಲ್ಲ ದುಃಖನ ಓಡಿಸ್ತಾನೆ. ಅದರಿಂದಾಗಿಯೇ ದುಃಖದ ಸ್ವಾಮಿ ಅಲ್ಲ. ಅದಕ್ಕಾಗಿ ಇದೆಲ್ಲ ಕೆಟ್ಟ ಪ್ರಯತ್ನಗಳು ದೇವರನ್ನು ಹೇಳ್ತಾ ಇವೆ ಸ್ವಾಮಿತ್ವದ ದೃಷ್ಟಿಯಿಂದ. ಸುಷ್ಟು ಉಕ್ತಂ ಸೂಕ್ತಂ ಅಷ್ಟೆ. ಸುಷ್ಟು ಅಂದರೆ ಚೆನ್ನಾಗಿ, ಉಕ್ತಂ ಹೇಳಲ್ಪಟ್ಟಿತ್ತು, ಸೂಕ್ತಂ ಅಷ್ಟೆ. ಎಲ್ಲವೂ ಪ್ರತಿಯೊಂದು ಅದು ಇದೆ, ಅದಕ್ಕೆ ಬರೀ ಧ್ವನಿ ಈಗಂದ್ರೆ ದೇವರು ಹೇಳುತ್ತೆ ಅಂತ ಗೊತ್ತಾಯ್ತಾ? ಪ್ರತಿಯೊಂದು ಹೌದೌದು ಅಪೌಷೇಯ ಸ್ವರಗಳು, ದೊಡ್ಡ ಸ್ವರ, ಚಿಕ್ಕ ಸ್ವರ, ಪ್ಲುತ ಸ್ವರ, ಸ್ವರಿತ, ಏನು ಹೇಳಿದ್ರು ಕೂಡ ಯಾರ ಹೆಸರು ಹೇಳೋದು? ದೇವರು ಹೇಳೋದು. ಏನಾಗಿದೆ? ಯಾವ್ದು ಯಾಕೆ ತಗೊಳೋದಿಲ್ಲ ಅಂದರೆ ಜನಕ್ಕೆ ಅದು ಗೊತ್ತಿಲ್ಲ, ಮಹಿಮೆನೇ ಗೊತ್ತಿಲ್ಲ, ಅದರಿಂದ ಹಾಗೆ ಮಾಡ್ತಾರೆ ಅಷ್ಟೆ. ಮಹಿಮೆ ಗೊತ್ತಿದ್ದವ್ರಿಗೆ ಅರ್ಥ ಆಗ್ತದೆ. ಇವತ್ತು ಉದಾಹರಣೆಗೆ ಇವತ್ತು ಸಿಂಪಲ್ ಆಗಿ ತಗೊಳ್ಳಿ, ಯಾರದೇ ಓನರ್ಶಿಪ್ ಇದ್ರು ಮನೆಗೆ ಕಂಟ್ರೋಲ್ ಯಾರದು? ಮತ್ತೆ ಸರ್ಕಾರದ್ದೇ ತಿಳಿದಿಲ್ಲ, ಯಾರದು ಅಲ್ಲ, ಸರ್ಕಾರದ್ದು ಎಲ್ಲರದ್ದು, ಮತ್ತೆ ಸರ್ಕಾರದ್ದೇ. ಸೊ ಎಲ್ಲವೂ ದೇವ್ರನ್ನ ಹೇಳುತ್ತೆ, ಬೇರೆಯವ್ರು ಹೇಳೋದು ದೇವ್ರನ್ನ ಹೇಳುತ್ತೆ ಅಷ್ಟೇ, ಬೇರೆ ದಾರಿನೇ ಇಲ್ಲ. ಇವಾಗ ಸರ್ಕಾರದ ಅಧೀನ ಇಲ್ದಿರತಕ್ಕಂಥ ವಸ್ತುವೇ ಇಲ್ಲ, ಯಾವ್ದನ್ನ ಬೇಕಾದ್ರೆ ಸೀಸ್ ಏನು ಬೇಕಾದ್ರೂ ಮಾಡ್ಬೋದು. ಗೊತ್ತಾಯ್ತಾ? ಅದು ಒಂದು ಸರ್ಕಾರದ ಹಿರಿಮೆ ಹೇಗೋ ಆ ರೀತಿ ಸರ್ಕಾರದ ಒಪ್ಪಿಗೆ ಕೊಟ್ಟೆ ಪರ್ಮಿಷನ್ ತೊಗೋಬೇಕು, ಮತ್ತೆ ಪ್ರತಿಯೊಂದಕ್ಕೂ ಪರ್ಮಿಷನ್ ತೊಗೋಬೇಕು. ನಿಮ್ಮದೇ ಸೈಟು, ಮನೆ ಕಟ್ಟಬೇಕು, ಒಪ್ಪಿಗೆ ತೊಗೋಬೇಕು, ಮತ್ತೆ ಇನ್ನೇ ಆಲ್ಟ್ರೇಷನ್ ಮತ್ತೆ ಒಪ್ಪಿಗೆ ತೊಗೋಬೇಕು, ಎಷ್ಟು ಮಟ್ಟಿಗೆ ಮತ್ತೆ ಟ್ಯಾಕ್ಸ್ ಕೊಡಬೇಕು. ಥ್ರೂ ಔಟ್ ನೀವು ಕಂಟ್ರೋಲ್ ಇರುತ್ತೆ, ಎಲ್ಲರೂ ಕಂಟ್ರೋಲ್ ತಪ್ಪಾಗಿಲ್ಲ, ಇಲ್ಲ ಡಿಮಾಲಿಷ್ ಮಾಡ್ತಾನೆ ಅಂತ. ಯಾಕೆ ಅಂತ ಕೇಳಾಗಿಲ್ಲ. ಅಂದರೆ ಅರ್ಥ ಏನು? ಎಂತ ಯಾರದು ಅಂತ ಹೇಳ್ಕೊಂಡ್ರು ಕೂಡ ಮುಖ್ಯವಾಗಿ ಸರ್ಕಾರದ್ದು ಹೇಗೋ, ಇನ್ನು ಸರ್ಕಾರದ್ದೇ ಆದ್ರಂತೂ ಮತ್ತೆ ಮಾತಾಡೋಕೆ ಇಲ್ಲ. ಎರಡು ದೇವರಲ್ಲಿ ಎರಡು ರೀತಿಯಲ್ಲೂ ಕೂಡ ವೈಶಿಷ್ಟ್ಯ ಇದೆ. ಋಗೇಶ ಎಷ್ಟು ಸೂಕ್ತಂ ತಸ್ಮಾತ್ ಸೂಕ್ತಮಿತ್ಯಾಚಕ್ಷತ ಏತಮೇ ವಸಂತಂ ಯೇಷವಾ ಋಕ್ ಏಷ ಹಿ ಏಭ್ಯ. ದೇವರಿಗೆ ಋಕ್ ಅಂತ ಹೆಸರು, ದೇವರಿಗೆ ಯಜುಸ್ ಅಂತ ಹೆಸರು. ಸರ್ವೇಭ್ಯೋ ಭೂತೇಭ್ಯೋ ಅರ್ಚತ, ಎಲ್ಲರಿಂದ ಪೂಜಿತನಾದ್ದರಿಂದ ದೇವರಿಗೆ ಋಕ್ ಅಂತ ಹೆಸರಿದೆ. ಯದೇಭ್ಯ ಸರ್ವೇಭ್ಯೋ ಭೂತೇಭ್ಯೋ ಅರ್ಚತ ತಸ್ಮಾತ್ ಸು ಋಕ್ ತಸ್ಮಾತ್ ಋಕ್ ಇತ್ಯಾಚಕ್ಷತೆ ಏತಮೇ ವಸಂತಂ ಏಷ ವಾ ಅರ್ಧರ್ಚ ಏಷ ಹಿ ಅರ್ಧರ್ಚ ಅರ್ಧರ್ಚ ಅರ್ಧ ಋಕ್ಕುಗಳು ಅರ್ಧರ್ಚಗಳು. ದೇವರಿಗೂ ಅರ್ಧರ್ಚ ಶಬ್ದ ವಚನಾಗಿದ್ದಾನೆ. ಏತಮೇ ವಸಂತಂ ಏಷ ವಾ ಅರ್ಧರ್ಚ ಏಷ ಹಿ ಏಭ್ಯ ಸರ್ವೇಭ್ಯೋ ಅರ್ಧೇಭ್ಯೋ ಅರ್ಚತ. ಪೂರ್ತಿ ಸೂಕ್ತದಿಂದನೂ ದೇವರ ವಾಚ್ಯ, ಅರ್ಧರ್ಧ ಸೂಕ್ತಕ್ಕೂ ದೇವರ ವಾಚ್ಯ, ಅದಕ್ಕೆ ಅರ್ಧರ್ಚ ಅಂತನೂ ದೇವರ ಹೆಸರು. ಸ ಏದೇಭ್ಯ ಸರ್ವೇಭ್ಯೋ ಅರ್ಧೇಭ್ಯೋ ಅರ್ಚತ ತಸ್ಮಾತ್ ಅರ್ಧರ್ಚ ತಸ್ಮಾತ್ ಅರ್ಧರ್ಚ ಇತ್ಯಾಚಕ್ಷತ ಏತಮೇ ವಸಂತಂ ಏಷ ವೈ ಪದಂ ಏಷ ಹಿ ಇಮಾನಿ ಸರ್ವಾಣಿ ಭೂತಾನಿ ಯದಿ ಪಾದಿ ಸ ಯದಿಮಾನಿ ಸರ್ವಾಣಿ ಭೂತಾನಿ ಪಾದಿ ತಸ್ಮಾತ್ ಪದಂ. ಎಲ್ಲ ಭೂತಗಳು ಕೂಡ ಪರಮಾತ್ಮನ ಪಾದದ ರಕ್ಷಣೆ ಪಡೆದಿರೋದ್ರಿಂದ ದೇವರಿಗೆ ಪದ ಪದ ಅಂತನೇ ಹೆಸರು. ತಸ್ಮಾತ್ ಪದಮಿಚ್ಚಾಕ್ಷತೆ ಏತಮೇವ ಸಂತಂ ಏಷವ ಅಕ್ಷರಂ. ದೇವರಿಗೆ ಅಕ್ಷರ ಅಂತ ಹೆಸರಿದೆ. ಏತಕ್ಕೆ ಏಭ್ಯ ಸರ್ವೇಭ್ಯೋ ಭೂತೇಭ್ಯ ಕ್ಷರತಿ ನೈಚೈನಂ ಅತಿಕ್ಷರಂತಿ. ಎಲ್ಲ ಭೂತಗಳಿಗೂ ಕೂಡ ಪರಮಾತ್ಮ ರಕ್ಷಣೆ ಕೊಡ್ತಾನೆ. ಮತ್ತೆ ಅದಕ್ಕೆ ಕ್ಷರತಿ, ಅದು ಪರಮಾತ್ಮನಿಗೆ ಅಕ್ಷರ ಅಕ್ಷರ ಅಂತ ಹೆಸರು. ಅದಕ್ಕೆಲ್ಲ ಅರ್ಥಗಳು ಮುಂದೆ ಹೇಳ್ತಾರೆ ಆಚಾರ್ಯ ಹೇಗೆ ಎಂಬುದನ್ನು. ಸ ಏದೇಭ್ಯ ಸರ್ವೇಭ್ಯೋ ಭೂತೇಭ್ಯ ಕ್ಷರತಿ ಸ ನಾಚ ಏನಂ ಅತಿಕ್ಷರಂತಿ ತಸ್ಮಾದಕ್ಷರಂ ತಸ್ಮಾದಕ್ಷರಂ ಇತ್ಯಾಚಕ್ಷತೆ ಏತಮೇ ವಸಂತಂ ತಾವಾ ಏತಾಹ ಸರ್ವಾ ರುಚ ಸರ್ವೇ ವೇದಾಹ. ನೋಡಿ ಕೊನೆಗೆ ಹೇಳ್ಬಿಟ್ಟು, ಇಷ್ಟೆಲ್ಲ ಹೇಳ್ಬಿಟ್ಟು ಕೊನೆಗೆ ಅಷ್ಟು ಇಷ್ಟು ಯಾತಕ್ಕೆ? ಸರ್ವೇ ವೇದಾಹ ಸರ್ವಾ ರುಚ ಸರ್ವೇ ಘೋಷಾಹ ಏಕೈವ ವ್ಯಾಹೃತಿ. ಎಲ್ಲ ವೇದಗಳು ಋಕ್ಕುಗಳು ವೇದಗಳು ಶಬ್ದಗಳು ಏನೇನಿದೆ ಒಬ್ಬನ್ನೇ ಹೇಳು. ವ್ಯಾಹೃತಿ ವ್ಯಾಹರಣಂ ಒಬ್ಬನ್ನೇ ದೇವರ ಹೇಳಿ. ಪ್ರಾಣ ಯಾರನ್ನ? ಪ್ರಾಣನನ್ನ. ಪ್ರಾಣ ಯಾರು? ನಾರಾಯಣ. ಪ್ರಾಣ ನಾರಾಯಣ ಏವಂ ಪ್ರಾಣ ರುಚ ಇತ್ಯಾಯಿ ದೇವ ವಿದ್ಯಾ. ಹೀಗೆ ಎಲ್ಲವೂ ಕೂಡ ಪರಮಾತ್ಮನ ಪರ ಪ್ರಾಣ ಅಂದ್ರೆ ವಿಷ್ಣು ಸಹಸ್ರನಾಮದ ಬಂದಿರತಕ್ಕಂಥ ಪ್ರಾಣ. ಇದಿಷ್ಟು ಕೂಡ ವಸಿಷ್ಠೋ ಅವಸತಾ ಉತ್ತಮ. ವಸಿಷ್ಠೋ ಅವಸತ ಅಷ್ಟ ಅಷ್ಟಕ್ಕೊಂದೇ ಭಾಷ್ಯ ಬರೆದ್ರು, ಅದಕ್ಕೆಲ್ಲ ವಿಸ್ತಾರವಾಗಿ ಟಿಪ್ಪಣಿಯನ್ನು ಹೇಳ್ತಾರೆ ಅರ್ಥಾನ. ಏಷವೇವ ಬಿಭ್ರದ್ವಾಜ ಉಚ್ಚ ಏಷ ಏವ ಬಿಭ್ರದ್ವಾಜೋ ಭರದ್ವಾಜ ಯತದುಪಪಾದ್ಯತೆ ತಜಾ ಇತಿ ಅಯಂ ವೈ ನಾ ಇತಿ ನಿತ್ಯಂ ಅನಾಯಂತರ್ ಅನಾಯ ಅಂತರ್ವಸತಾಮುತ್ತಮಾನಾಂ ಸರ್ವೇಷಾಮನು ಅಯಂ ವೈ ವಸಿಷ್ಠಃ ವಸತಾಮುತ್ತಮತ್ವಪ್ರದಃ ಇತ್ಯರ್ಥಃ. ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅವ್ರಿಗೆ ಉತ್ತಮತ್ವವನ್ನು ಕೊಡತಕ್ಕಂಥವನಾದ್ದರಿಂದ ದೇವರಿಗೆ ವಸಿಷ್ಠ ಅಂತ ಹೆಸರಿದೆ. ವಾಸಿನಾಂ ನಿವಸತಾಂ ಅತಿಶಯಿತೋ ವಸಿಷ್ಠಃ. ಇವತ್ತು ಮನೆಯೊಳಗೆ ವ್ಯಕ್ತಿ ಇದ್ದಾನೆ, ವ್ಯಕ್ತಿಯೊಳಗೆ ದತ್ತಾಮಯನ ದೇವತೆಗಳಿದ್ದಾರೆ, ಅದರಲ್ಲಿ ಪ್ರಾಣದೇವರಿದ್ದಾರೆ, ಪ್ರಾಣದೇವರೊಳಗೆ ನಾರಾಯಣ ಇದ್ದಾನೆ. ಸೊ ನಿಜವಾಗ್ಲೂ ವಾಸ ಮಾಡೋದು ಯಾರ ಇತ್ತೀಗ? ದೇವರು. ಯಾವಾಗ ದೇವ್ರು ಬಿಟ್ಟು ಹೋಗ್ತಾನೆ ಹೊರಗಾಕ್ಬಿಡ್ತಾರೆ, ವಾಸ ಮಾಡೋ ಯೋಗ್ಯತೆ ಅವನಿಗಿಲ್ಲ ಈಗ, ಗೊತ್ತಾಯ್ತಿಲ್ಲ. ಯಾವಾಗ ರಿಟೈರ್ ಆದ ತಕ್ಷಣ ಖಾಲಿ ಮಾಡ್ಬೇಕು ಜಾಗನ, ಸಸ್ಪೆಂಡ್ ಆದರೆ ಖಾಲಿ ಮಾಡಬೇಕು ಹೇಗೋ. ಪರಮಾತ್ಮ ಬಿಟ್ಟ ತಕ್ಷಣ ಜಾಗ ತೆಗೆದಾಕ್ಬಿಡ್ತಾರೆ. ಮನೆಯೊಳಗೆ ಇವತ್ತು ಯಾರ ಇಟ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಒಳಗೆ ಹರಿವಾಯುಗಳು ಇರೋದ್ರಿಂದ. ಹರಿವಾಯುಗಳು ಬಿಟ್ಟ ತಕ್ಷಣ ಏನು ಮಾಡ್ತಾರೆ? ಕಸಕ್ಕಿಂತ ಕಡೆಯಾಯಿತಿ ಇದೆ ಬಿಸಾಕ್ಬಿಡ್ತಾರೆ. ಏನು ಮಾಡಿ, ಯಾರು ಪ್ರೊಟೆಕ್ಟ್ ಮಾಡೋಕ್ಕೆ ಹೋಗಲ್ಲ ಅದನ್ನು. ಅದಕ್ಕೆ ಹರಿವಾಯುಗಳಿಲ್ಲ ಅಂದಮೇಲೆ ತ್ಯಾಜ್ಯ, ತ್ಯಾಜ್ಯವಾಗುವ ವಸ್ತು ಅರಿತು ಪೆಣನೆಂದು ಪೇಳು ಬರುವ ಬುಧ ಜನ. ಹರಿವಾಯುಗಳು ಬಿಟ್ಟಾಗಲೇ ತ್ಯಾಜ್ಯ ಆಗೋದು. ಅದಕ್ಕೆ ದೇವರಿಗೆ ವಸಿಷ್ಠ ಅಂತ ಹೆಸರಿದೆ. ಅತಿಶಾಯನೆ ಇಷ್ಟನ್ ಇಷ್ಟನ್ ಪ್ರತ್ಯಯ ವಿಧಾನ, ಅದು ವಸಿಷ್ಠ. ಇಷ್ಟ ಇಷ್ಟನ್ ಪ್ರತ್ಯಯ, ಅದಕ್ಕೆ ಇಷ್ಟನ್ ಪ್ರತ್ಯಯ ಸಫಿಕ್ಸ್. ಅದು ಆ ಸಫಿಕ್ಸ್ಗೆ ಏನಂತ ಅರ್ಥ? ಅತಿಶಯ ಅಂತ ಅರ್ಥ. ವಸಿಷ್ಠ ವಸತಾಂ ಶ್ರೇಷ್ಠ ಯದಿದಂ ಸರ್ವಮಿತಿ ಸಾಪದ ಯದ್ಯಸ್ಮಾತ್ ಯದಿದಂ ಕಿಂಚ ವರ್ತತೆ ತದಿದಂ ಸರ್ವಂ ಅಭಿಪ್ರಾಗಾತ್ ಪ್ರಾಪ್ನೋತ್. ಏನೇನಿದೆ ಎಲ್ಲರೂ ಪರಮಾತ್ಮ ಎಂಟರ್ ಆಗ್ತಾನೆ. ಪ್ರಾಕ್ ಆ ಪ್ರಾಗಾಯದಿತಿ ವಾ ತಸ್ಮಾತ್ ಪ್ರಗಾಥ ಇತಿ ಯೋಜ್ಯಂ. ಅದಕ್ಕೆ ದೇವರಿಗೆ ಪ್ರಗಾಥ ಅಂತ ಕರೀತಾರೆ. ಗಾ ಏನ ಅಲ್ಲ ಅಲ್ಲ ಅಲ್ಲ, ಇಷ್ಟನ್ ಧಾತು, ಇಷ್ಟನ್ನ ಪ್ರತ್ಯಯ. ವಸ್ 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 ಇಷ್ಟನ್ ವಸಿಷ್ಠ ಅಂತಾಯ್ತು. ವಸು ಅಂತೂ ಪದ ಇದೆ, ಇಷ್ಟನ್ ಸೇರ್ಕೊಂಡಿದೆ ಅದಕ್ಕೆ. ವಶಿಷ್ಠ ಅಂತಾಯ್ತು. ಇಷ್ಟನ್ ಪ್ರತ್ಯಯ ಅಂತ ಹೇಳಿ ಹೇಳ್ಬೇಕಾದ್ರೆ ಯಾವಾಗಲೂ ಕೂಡ ಇಷ್ಟ ಅನ್ನೋದನ್ನು ಹೇಳ್ಬೇಕಾದ್ರೆ ಇಷ್ಟನ್ ಅಂತ ಸೇರಿಸಿ ಹೇಳಬೇಕು, ಗೊತ್ತಾಯ್ತಾ? ಅವಾಗ ಈ ಬಸ್ ವಸು ಮುಂದೆ ಇಷ್ಟ ಸೇರಿಕೊಂಡಾಗ ಅತಿಶಯವಾಗಿ ವಸು ಹೊಂದಿರೋಣ ಅಂತ ಅರ್ಥ. ಅತಿಶಯ ಎಂಬ ಅರ್ಥ ಕೊಡೋದು ಇಷ್ಟನ್ ಶಬ್ದಕ್ಕೆ ಅತಿಶಯ ಅಂತ ಅರ್ಥ. ಅತಿಶಯನೇ ಇಷ್ಟನ್ ಪ್ರತ್ಯಯ ವಿಧಾನ ಗಾಂಗತೌ ಗಾ ಗಾನ ಇತಿ ಧಾತೋಹೋ ಅಭೀಷ್ಟ 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 ಬಹಳ ಬೇಕಾಗಿರೋದು ಅಂತ ಅರ್ಥ. ಉಷಿ ಖುಷಿ ಗತಿಹಿ ಗತಿ ಗತಿಹಿ ಭ್ಯಸ್ಥನ್ ಇತಿ ಥನ್ ಪ್ರತ್ಯಯ ಇತಿ ಭಾವ. ಪ್ರಗಾಥ ಎಂಬಲ್ಲಿ ಥ ಥನ್ ಪ್ರತ್ಯಯ, ತನ್ ಪ್ರತ್ಯಯಕ್ಕೆ ಏನಂತ ಅರ್ಥ ಇದೆ? ಗತಿ ಅಂತ ಅರ್ಥ ಇದೆ. ಗತಿ ಅಂತ ಹೇಳಿದ್ರೇನು? ಎಲ್ಲದರೊಳಗೆ ಗತಿ ಪರಮಾತ್ಮ ಹೊಂದಿರೋದ್ರಿಂದ ಪ್ರಗಾಥ ಅಂತ ದೇವರಿಗೆ ಹೆಸರು. ಇದು ಥನ್ ಪ್ರತ್ಯಯ, ಇಷ್ಟನ್ ಪ್ರತ್ಯಯ. ಕೊನೆಗೆ ಏನಿರುತ್ತೋ ಅದು ಪ್ರತ್ಯಯ. ಮೊದಲು ಬಂದರೆ ಅದು ಉಪಸರ್ಗ, ಮೊದಲು ಬಂದರೆ ಉಪಸರ್ಗ, ಕೊನೆಗೆ ಬಂದರೆ ಪ್ರತ್ಯಯ. ಇದು ಪ್ರಿಫಿಕ್ಸು, ಅದು ಅಫಿಕ್ಸ್. ಅಭ್ಯಪವ ಅಭ್ಯಪವಯತ ಪಾವಯಾಮಾಸ. ಇದು ಇಲ್ಲ ಇಲ್ಲ ಇಲ್ಲ, ಉಪಸರ್ಗನೇ ಬೇರೆ ಧಾತುನೇ ಬೇರೆ. ಉಪಸರ್ಗ ಧಾತುಗೆ ಉಪಸರ್ಗ ಸೇರಿಸ್ಬೇಕು, ಗೊತ್ತಾಯ್ತಾ? ಧಾತುಗೆ ಉಪಸರ್ಗ ಸೇರಿಸಿದ್ರೆ ಅವಾಗ ಏನಾಗುತ್ತದ? ಅವ್ರಿಗೆ ಒಂದು ಶಾ ಕೂಡಲಕ್ಕೆ ಅದು ಬೇರೆ, ಅಲ್ಲಿ ಪ್ರಶ್ನೆ ಬೇರೆ. ಇಲ್ಲಿ ವಸು ಶಬ್ದಕ್ಕೆ ಇಷ್ಟನ್ನು ಸೇರಿಕೊಂಡಿದ್ದಕ್ಕೆ ಪ್ರತ್ಯಯ ಇಷ್ಟ ಅನ್ನೋ ಪದನೇ ಬೇರೆ ಇದೆ, ಅದು ಬೇರೆ. ಕೃದಂತವಾಗಿ ಇಷ್ಟ ಅನ್ನೋ ಪದ ಬೇರೆ, ಇಷ್ಟನ್ನು ಪ್ರತ್ಯಯ ಬೇರೆ. ಇಲ್ಲಿ ಇಷ್ಟ ವಶಿಷ್ಟ ಮೇಲೆ ಇಷ್ಟನ್ನು ಪ್ರತ್ಯಯ ಬಂದಿದ್ದಕ್ಕೆ ಹೆಚ್ಚು ಅಂತ ಅರ್ಥ. ಇದಂ ಪ್ರಮಾಣ ಪ್ರಸಿದ್ಧಂ ಸನ್ನಿಹಿತಂ ವಾ ಇದಂ ಇದಂ ಮತ್ತು ಮಧ್ಯ ಅದಕ್ಕೆ ಹೇಳ್ತಾರೆ ಅಂದರೆ ಇದು ಇದು ಅಂತ ಹೇಳಿದರೆ ಕಣ್ಣಾರೆ ಕಂಡಿದ್ದು ಪ್ರಮಾಣದ ಸಿದ್ಧವಾದದ್ದು ಅಂತ ಹೇಳೋದು ಇದಂ ಅಂತ ಕರೀತಾರೆ. ಅದು ಅಂತ ಹೇಳಿದ್ರೆ ದೂರ ಇದ್ದಾಗ ಅದು, ಹತ್ತಿರ ಇದ್ದಾಗ ಇದು. ಸರ್ವಂ ಪೂರ್ಣಂ ವಸ್ತು ಸನ್ ಅಹಂ ಯಚ್ಚ ಕ್ಷುದ್ರಂ ಅಲ್ಪಂ ಪ್ರಾಣಿಜಾತಂ. ಕ್ಷುದ್ರವಾಗಿರಲಿ ದೊಡ್ಡದಾಗಿರಲಿ ಪರಮಾತ್ಮ ಒಳಗಿರಲೇಬೇಕು. ಸಣ್ಣ ಇರುವೆ ಮೊದಲಾದ ಸೂಕ್ಷ್ಮ ಪದಾರ್ಥಗಳಲ್ಲೂ ಕೂಡ ಜೀವ ಪರಮ ಸೂಕ್ಷ್ಮ, ಅದರೊಳಗೆ ಪರಮಾತ್ಮ ಅನಂತ ರೂಪದಲ್ಲಿದ್ದಾನೆ ಅಂತ ಹೇಳಿದರೆ ಎಷ್ಟು ಸೂಕ್ಷ್ಮ ಪರಮಾತ್ಮ. ಅತಿ ದೊಡ್ಡದರಲ್ಲಿ ದೊಡ್ಡ ರೂಪದಲ್ಲಿದ್ದಾರೆ. ಅದಕ್ಕೆ ದೇವರಿಗೆ ಏನಂತ ಹೆಸರಿದೆ? ಕ್ಷುದ್ರ ಸೂಕ್ತ ಅಂತಲೇ ಹೆಸರು. ಅದನ್ನು ಹೇಳ್ತಾರೆ ಈಗ. ಯಥ ಯಚ್ಚ ಮಹತ್ ಪ್ರಾಣಿ ಜಾತಂ ಇದಂ ಅಸ್ಮಿನ್ ಅಸಾನಿ ಪ್ರವಿಶಾನಿ, ಎಲ್ಲದರೊಳು ಪ್ರವೇಶ ಮಾಡ್ತೇನೆ. ಪ್ರವಿಶ್ಯಚ ಕ್ಷುದ್ರಂ ಅಣುರೂಪೋ ಮಹತ್ ಮಹಾರೂಪಶ್ಚ ಅಸಾನಿ ಭವಾನಿ ಇತಿ ಸೋಬ್ರವಿ. ಅಣುವಾಗಿ ಅಣುರೂಪದಲ್ಲಿರ್ತಾನೆ, ಮಹತ್ತಾಗಿ ಮಹತ್ವ ರೂಪದಲ್ಲಿ. ಅಣುವಾಗಬಲ್ಲ ಮಹತ್ತಾಗಬಲ್ಲ, ಅಣು ಮಹತ್ವ ಎರಡು ಒಂದಾಗಬಲ್ಲ ಅಂತ ಹೇಳ್ತಾರಲ್ಲ, ಇದು ದೇವರ ಸಾಮರ್ಥ್ಯ. ಇದು ಅಲ್ಲೇ ನೋಡಿ, ಈಗ ಸುರಸೆ ಬಾಯಿ ತೆಗೆದ್ಲು, ಹನ್ನ ದೇಹ ಬೆಳೆಸ್ತಾ ಹೋದರು. ಆಮೇಲೆ ಹನ್ನ ತಕ್ಷಣ ರೂಪದೊಳಗೆ ಬರಲಿಲ್ಲ ಅವಳಿಗೆ, ಅಟ್ಟತ್ತಿ ಒಳಗೆ ಬಂದು ಹೊರಗೋಗ್ಬಿಡ್ತಾ ಇತ್ತು ಅವಳಿಗೆ. ಫೇಲ್ ಆಗ್ಬಿಡ್ಲೆ, ಗೊತ್ತಾಯ್ತಾ? ಭಾರಿ ಯೋಚನೆ ಮಾಡಿ ಆಗಿದ್ದು ಸ್ವಲ್ಪ ಬರ್ತಿತ್ತು. ಆದರೆ ತನ್ನ ರೂಪನೇ ವಾಪಸ್ ಒಳಗೆ ಬರಲಿಲ್ಲ ಅವಳಿಗೆ, ಅಟ್ಟ ಹನುಮಂತ ತೊಗೊಂಡು ಬಂದು ಆಗೋಗಿತ್ತಾಗಲಿ. ದೇವರು ಇನ್ನೂ ಏನಂತ ಕೇಳಿದ್ರೆ, ಎರಡು ಯಾವಾಗಲೂ ದೇವರಿರ್ತಾರೆ, ಭಾರಿ ವಿಶೇಷ. ವಾಯುದೇವರು ವಿಶಿಷ್ಟವಾದಂಥ ಯೋಗ ಅದು. ಪರಮಾತ್ಮ ಸಹಜವಾಗಿ ಸರ್ವತ್ರ ವ್ಯಾಪ್ತ, ವಾಯುದೇವರು ಸರ್ವತ್ರ ವ್ಯಾಪ್ತರಾಗಿರೋದು ಹೌದು, ಬಟ್ ಯಾವ ರೀತಿ ಸ್ವರೂಪದಲ್ಲಲ್ಲ, ಯೋಗದಿಂದ. ವಾಯು ಕೂಡ ಏನವರು, ವಾಯುದೇವರು ಕೂಡ ಅಣು, ಅವರು ಅಣುವೆ, ಜೀವಾದ್ರಿಂದ ಅಣುವೆ, ಆದರೆ ಅಸಾಧಾರಣವಾದ ಯೋಗ ಶಕ್ತಿಯಿಂದ ವ್ಯಾಪ್ತರು. ದೇವರು ಹಾಗಲ್ಲ, ಸಹಜವಾಗಿ ಲಕ್ಷ್ಮೀನಾರಾಯಣರಿಬ್ಬರು ಕೂಡ ಸಮವ್ಯಾಪ್ತರು. ಅದಕ್ಕೆ ಅವರಿಗೆ ಸಮಾನ ಅಂತ ಹೆಸರಾಗಿತ್ತು. ಉಳಿದವರು ಯಾರು ಅಂಥ ವ್ಯಾಪ್ತಿ ಇಲ್ಲ. ಸಹಜವಾದದ್ದು, ಸಹಜವಾಗಿರ್ತಕ್ಕಂಥ ಯೋಗಶಕ್ತಿ ಅವರು. ಉದಾಹರಣೆ ಸಿಂಪಲ್ ಆಗಿ ನೋಡಿ, ಅರ್ಥ ಮಾಡಿಕೊಳ್ಳಿ. ಇದನ್ನ ನಾವು ಎಳಿಲಕ್ಕೆ ಬರುತ್ತಾ ಇದನ್ನ ಬರೋದಿಲ್ಲ, ರಬ್ಬರ್ ಎಳಿಲಕ್ಕೆ ಬರುತ್ತೆ. ಎಳೆಯ ಗುಣ ಸಬ್ಬರ್ಗೆ ಎಲ್ಲಿದೆ? ಅದರೊಳಗೆ ರಬ್ಬರ್ ಅಂತ ಎಳಿಲಕ್ಕೆ ಬರುತ್ತೆ ಅಂತಾನೆ ಅರ್ಥ. ಎರಡು ಒಂದೇ ಸೈಜೆ, ಇದನ್ನ ಎಳಿಲಕ್ಕೆ ಬರಲ್ಲ, ಎಳಿಲಕ್ಕೆ ಬರುತ್ತೆ. ಅರ್ಥ ಆಯ್ತಾ? ವಾಯುದೇವರು ಹಾಗೇನೆ, ಎಷ್ಟು ಅಣುವಾಗಿದ್ದರೂ ಕೂಡ ಅಷ್ಟು ಎಕ್ಸ್ಪಾಂಡ್ ಆಗಲಿಕ್ಕೆ ಬರುತ್ತೆ ಅವ್ರಿಗೆ, ನೇಚರೇ ಹಾಗೆ ಅವರು. ಅದಕ್ಕೆ ರುಜುವ ಅವರು ದೇವ ಪ್ರತ್ಯೇಕ ಜೀವ ಗಣ ಅದು ಅಂತ. ರುಜವೋ ನಾಮತೆ ದೇವಾಹ, ಅವ್ರ ರುಜುಗುಣ ಅಂತಲೇ ಹೆಸರು. ಉಳಿದವ್ರಿಗೆ ಆ ರೀತಿ ಇಲ್ಲ. ರಬ್ಬರ್ ಅಂದರೆ ರಬ್ಬರ್ ಗುಣ, ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಗುಣ. ಜೀವನದಲ್ಲಿ ವಸ್ತು ಜಲ ಪದಾರ್ಥ ಎಷ್ಟು ವೆರೈಟಿ ಇದೆ, ಜೀವನದಲ್ಲಿ ಅಷ್ಟು ವೆರೈಟಿ ಇದೆ. ಬಂಗಾರದ ವೆರೈಟಿ ಹೇಗಿದೆ? ಬಂಗಾರದ ಮಹಿಮೆ ಹೇಗೆ? ಲೋಹನೇ, ಅದು ಎಂಥ ಲೋಹ ಅದು? ಹಳೆಯದಾದಷ್ಟು ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಕಬ್ಬಿಣ ತೊಗೊಂಡು ಸೆಕೆಂಡ್ ತಂದು ತಕ್ಷಣ ಸಕ್ತಾರೆ, ಸೆಕೆಂಡ್ ಹ್ಯಾಂಡ್. ಇನ್ನೊಬ್ರಿಗೆ ಕೊಡ್ತೀವಿ ಅಂತಷ್ಟು ಏನಾಯ್ತು ಅಲ್ಲಿಗೆ? ಸೆಕೆಂಡ್ ಹ್ಯಾಂಡ್ ವ್ಯಾಲ್ಯೂ. ಆಮೇಲೆ ಸ್ವಲ್ಪ ಸಲ ತುಕ್ಕು, ಏ ಸ್ಕ್ರಾಪ್ ವ್ಯಾಲ್ಯೂ. ಅದಕ್ಕೆ ಬಂಗಾರ ಸ್ಕ್ರಾಪ್ ಮಾಡೋದು ನೋಡಿದ್ರೆ ಎಲ್ಲರೂ ಕೂಡ ಇಲ್ಲ ಆ ಟೈಪ್. ನೇಚರೇ ಹಾಗಿರೋದೇ ಹಾಗೋ ಸ್ವಭಾವ. ಅಲ್ಲ, ಸ್ವಭಾವ ಯೋಗ ಅದು ಹೇಳ್ತಿರೋದು. ಎಳೆಯಲ್ಲ ಪಡಿಬೇಕೇ ಯೋಗ ಎಲ್ಲಿದೆ? ಸ್ವಭಾವದಲ್ಲಿದೆ. ಅರ್ಥ ಆಯ್ತಾ? ಯೋಗ ಎಲ್ಲಿದೆ ಬಂತು? ಹಾಲು ಬಿಡಿ ಬಣ್ಣ ಇದೆ, ಟಾರ್ ಬಿಡಿ ಬಣ್ಣ ಇಲ್ಲ. ಹಾಲಿ ಬಿಳಿ ಬಣ್ಣ ಎಲ್ಲಿದೆ? ಸ್ವರೂಪದಲ್ಲೇ ಇದೆ. ಆ ರೀತಿ ಅದು ಬಣ್ಣ ಅಂತ ಕರಿತೇವೆ, ಸ್ವರೂಪ ಅಂತ ಹೇಳಬೇಕು. ಇಲ್ಲ ಎಲ್ಲಿಂದ ಬಂದು ಪ್ರಶ್ನೆ ತಕ್ಷಣ ಬರುತ್ತೆ. ಆಮೇಲೆ ಸ್ವರೂಪನ್ನ ಎಲ್ಲಿಂದ ಬಂದು ಅಂತ ಕೇಳಬಾರ್ದು. ಆ ವಸ್ತುವಿನ ಜೊತೆಗೆ ಇರೋದು ಸ್ವರೂಪ ಅಂತ ಕರೀತಾರೆ. ಸ್ವಭಾವ ಅಂದ್ರೆ ಸ್ವರೂಪ ಅಂದ್ರೆ ಒಂದೇ, ಸ್ವಾಭಾವಿಕ ಇದು. ಆದ ದೇವರದು ಸ್ವಾಭಾವಿಕವಾದ ವ್ಯಾಪ್ತಿ. ಉದಾಹರಣೆಗೆ ಒಂದು ಇಲ್ಲಿ ಪುಸ್ತಕ ಹೀಗಿದೆ, ಈಗ ಗೊತ್ತಾ ಇಷ್ಟು ದೊಡ್ಡದಿದೆ ಗೊತ್ತಾಯ್ತು, ಈಗ ಪೆನ್ ಡ್ರೈವ್ ಇದೆ, ಎಷ್ಟು ವ್ಯಾಪ್ತಿ ಇದೆ ಬಳಗ, ಅದರೊಳಗೆ ಸಾವಿರಾರು ಬುಕ್ ಹಾಕಿರ್ತಾರೆ. ಅದು ಇದರೊಳಗೆ ಅದಿಲ್ಲ, ಅದು ನೇಚರ್ ಇರೋದೇ ಹಾಗೆ. ಆ ಪೆನ್ ಡ್ರೈವಿನ ಕೆಪಾಸಿಟಿನೇ ಹಾಗಿರೋದು, ಇದರಲ್ಲಿ ಆ ರೀತಿ ಹಾಕ್ಲಿಕ್ಕೆ ಬರೋದಿಲ್ಲ ಈ ಪುಸ್ತಕದಲ್ಲಿ, ಗೊತ್ತಾಯ್ತಾ. ಅದು ದೇವರು ಹೇಗಿದ್ದಾನೆ ಅಂತ ಕೇಳಿದರೆ ದೊಡ್ಡ ರೂಪದಲ್ಲಿದ್ದು ಎಲ್ಲವನ್ನು ಇಟ್ಕೊತಾನೆ, ಚಿಕ್ಕ ರೂಪ ಎಲ್ಲ ಇಟ್ಕೊಡ್ತಾನೆ. ಮತ್ತೆ ಇದು ಅದೇ ನಮಗೆ ಅರ್ಥ ಆಗದೇವೆ, ಚಿಂಚಾದ್ಭುತ ಶಕ್ತಿ ಅಂತ ಕರೆಯೋದು. ಅದು ಉಳಿದವರಿಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋವರಿಗೂ ಮಾಡಿಬಿಟ್ಟು ಗೊತ್ತಾಗದ ಏನನ್ಬೇಕು ನಾವು ಅದನ್ನು? ಅಚಿಂತ್ಯ, ಯೋಚನೆ ಮಾಡೋಕ್ಕೂ ಅಸಾಧ್ಯ. ಒಪ್ಪಕ್ಕೆ ಅದು ಪ್ರಮಾಣ ಇದೆ, ಪ್ರಮಾಣ ಇರೋದ್ರಿಂದ ಒಪ್ಪಬೇಕು. ನಮಗೆ ತಿಳಿಯೋದೆಲ್ಲ ಆದ್ರಿಂದ ಅಚಿಂತ್ಯ ಅಂತ ಹೇಳೋದು ಅಷ್ಟೇ. ಹೌದು, ಸ್ವಭಾವದಲ್ಲೇ ಇದೆ. ಉಳಿದವರು ಯೋಗ ಅಕ್ವೈರ್ಡ್ ಯೋಗ, ಕೆಲವು ಯೋಗ ಶಕ್ತಿ ಸಂಪಾದನೆ ಬಹಳ ಯೋಗ ಮಾಡಿ ಮಾಡಿ ಯೋಗ, ಈ ಯೋಗ ಅಲ್ಲ, ತಪಸ್ ಮಾಡಿ ಮಾಡಿ ಯೋಗ ಶಕ್ತಿ ಬಂದಿದ್ರೆ ಆ ಯೋಗ ಶಕ್ತಿ ಏನಾಗುತ್ತೆ, ಯಾವುದೋ ಕಾಲ ಹೋಗಿಬಿಡ್ಬೋದು. ಬರೋದು ಯಾವಾಗಲೂ ಏನಾದರೂ ಆಗಂತುಕ, ಆಗಂತುಕ ಅದೇನಾಗುತ್ತೆ, ಹೋಗಿಬಿಡುತ್ತೆ. ಆ ಸಾ ಹಾಲು ಎಷ್ಟೇ ಬಿಸಿ ಮಾಡಿದರೂ ಕೂಡ ಕೆಳಗೆ ಬಿಟ್ಟ ಸ್ವಲ್ಪ ಏನಾಗುತ್ತೆ, ಅದು ಅರಿ ಹೋಗ್ಬಿಡುತ್ತೆ. ಆ ಬಿಸಿ ಎಲ್ಲಿಂದ ಬಂದಿತ್ತು? ಅದಕ್ಕೆ ನ್ಯಾಚುರಲ್ ಅಲ್ಲ. ಅದು ಬಿಡಿ ಬಣ್ಣ ಮಾತ್ರ ಏನು ಮಾಡಿದ್ರೂ ಹೋಗೋದಿಲ್ಲ, ಯಾಕೆ ನ್ಯಾಚುರಲ್ ಅಲ್ಲ. ಅದಕ್ಕೆ ಖಂಡಿತ ಗುಣಗಳು, ಯಾವ ದ್ರವ್ಯ ಭಾವಿ ಗುಣಗಳು ಅಂತ ಹೇಳ್ತಾರೆ. ಅದು ಸಹಜವಾಗಿರೋದು. ವಾಯುದೇವರ ಮಹಿಮೆ ಅಂಥದ್ದು. ಇನ್ನು ಅನೇಕ ಹಸುರವರಿಗೆ ಯೋಗ ಹಿರಣ್ಯಕಶಿಪು ಎಲ್ಲೆಲ್ಲ ಓಡಾಡ್ತಾ ಇದ್ದ ಯೋಗ ಶಕ್ತಿ ಅದು. ಎಂಥ ಯೋಗ, ಬ್ರಹ್ಮದೇವರು ವರದಿಂದ ಬಂದಿತ್ತು ಅಷ್ಟೇ, ಆಮೇಲೆ ಹೋಯ್ತು, ಕತೆ ಮುಗೀತು. ಅರ್ಥ ಆಯ್ತಾ? ಅರ್ಜುನನಿಗೆ ಗಾಂಡೀವ ಇದ್ದಾಗ ಭಾರಿ ಶಕ್ತಿ, ಗಾಂಡೀವ ಇಲ್ಲದಾಗ ಶಕ್ತಿ ಇಲ್ಲ. ಭೀಮಸೇನ ಯಾವುದು ಬೇಕು, ಬರೀ ಕೈ ಆ ಶಕ್ತಿ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಗಾಂಡೀವ ಇರೋದು ಗುಣನೇ, ದೋಷ ಅಲ್ಲ ಅದು. ಆದರೆ ಅದು ಇಲ್ದ ಹೋದಾಗ ಅತ್ತ ಏನು ಮಾಡೋಕೆ, ಆ ಶಕ್ತಿ ಇರೋದು. ಒಳ್ಳೆ ಡ್ರೈವರೇ, ದರಿದ್ರ ಕಾರ್ ಕೊಟ್ಟಿದ್ದಾರೆ, ಏನು ಮಾಡಬೇಕು ಅವನು? ಏನಿಲ್ಲ, ಆ ಕಾರ್ ಡ್ರೈವರ್ ಮಿಸ್ಟೇಕ್ ಅಲ್ಲ. ಯಾರ್ದದು ಕಾರ್ದು? ಇನ್ನೊಂದು ಹೇಗಿದೆ, ಕಾರ್ ಫಸ್ಟ್ ಕ್ಲಾಸ್ ಆಗಿದೆ, ಡ್ರೈವಿಂಗು ಬರುತ್ತೆ, ಆಗ ವಂಡರ್ಫುಲ್ ಆಗಿದೆ. ಕಾರ್ ಚೆನ್ನಾಗಿದೆ, ಡ್ರೈವಿಂಗ್ ಗಾಂಡಿ ಮನೆ ಉಳಿದ್ರೆ ಎತ್ತಕ್ಕೆ ಬರೋದಿಲ್ಲ, ಭೀಮಾರ್ಜುನ ಬಿಟ್ಟು ಉಳಿದ್ರೆ ಎತ್ತಕ್ಕೆ ಆಗೋದಿಲ್ಲ, ಅದನ್ನು ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಅವರಿಗೆ ಬರುತ್ತೆ, ಆ ಕೆಪ್ಯಾಸಿಟಿ ಇರಬೇಕು, ಅದಕ್ಕೆ ಯೋಗ್ಯತೆ ಇರಬೇಕು, ಪರಿಕರ ಇರಬೇಕು. ಎರಡು ಸೇರಿದ ಒಳ್ಳೆ ದೇವರ ಅನುಗ್ರಹ ಕಾಮನ್ನ ಬೇಕೇ ಬೇಕು, ಇಲ್ಲರೂ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಸಹಜ ಅಂದೇ, ಸ್ವಾಭಾವಿಕ ಅಂದ್ರೆ ಒಂದೇ, ಸ್ವರೂಪ ಅಂದ್ರೆ ಒಂದೇ, ಎಲ್ಲವೂ ಸ್ವರೂಪ. ಯೋಗ ಯಾವ ಸಹಜವಾದ ಯೋಗ ಅಂತೀವ, ಹಾಲು ಬಿಳಿ ಬಣ್ಣ, ಇವತ್ತು ನೀರಿಗೆ ಬಣ್ಣ ಇಲ್ಲ, ಅದು ಸಹಜ. ಮತ್ತೆ ಅದು ಸ್ವಾಭಾವಿಕ. ಇದು ಬಣ್ಣ ಇದೆ, ಅದು ಸ್ವಾಭಾವಿಕ. ಬಣ್ಣ ಇರೋದೇ ಸ್ವಾಭಾವಿಕ. ಈಗ ಮಾವಿನ ಹಣ್ಣಿಗೆ ಬಣ್ಣ ಇದೆ, ಕಾಯಿ ಬಣ್ಣ ಹಣ್ಣಾಗುತ್ತೆ, ಅದು ಸ್ವಾಭಾವಿಕ. ಮತ್ತೆ ಕಾಯಾಗಿದ್ದಾಗ ಹಸಿರಿರೋದು, ಹಣ್ಣಾದಾಗಿದ್ದಾಗ ಅದು ಸ್ವರೂಪನೇ. ಮತ್ತೆ ಹಾಲಿಗೆ ಆತರದ ಆ ಬಣ್ಣ ಆಮೇಲೆ ಬರುತ್ತೆ ಅಂತ ಕಾಯ್ಬೇಕಾಗಿಲ್ಲ. ನೀರು ಹಾಕ್ಬಿಟ್ಟು ನಾಳೆ ಬಣ್ಣ ಬರುತ್ತೆ ಅಂತ ಹೇಳೋಕೆ ಬರುತ್ತಾ? ಅದು ಇದ್ರೆ ಹಾಲು ಇಲ್ಲೋದ್ರಿಲ್ಲ ಅಷ್ಟೇ, ಅದು ಅಕ್ವೈರ್ಡ್ ಇದು, ಅದು ಚೇಂಜ್ ಆಗೋದು. ಅದು ಚೇಂಜೇ ಇಲ್ಲರೋದು ಹಾಕಿದೆ. ವಸ್ತುಗಳ ಸ್ವರೂಪ ಇರೋದೇ ಹಾಗೆ. ಕೆಲವರಿಗೆ ರುದ್ರದೇವರಿಗೆ ಮೊದಲು ರುದ್ರ ಪದವಿ ಬಂತು, ಆಮೇಲೆ ಶೇಷು, ಎರಡು ಸ್ಟೇಜ್ ಇದೆ ಅವರಿಗೆ. ಅರ್ಥ ಆಯ್ತಾ? ಕೆಲವರು ಡೈರೆಕ್ಟ್ ಗರಡ ಗರಡ್ ಗರಡ, ರುದ್ರರಾಗಿ ಶೇಷನಾಗೋದು ಬೇರೆ, ಶೇಷದವ್ರು ಡೈರೆಕ್ಟ್ ಶೇಷ, ರುದ್ರದೇವರಾಗಿ ಶೇಷ ಆಗ್ತಾರೆ, ಗರಡ ಡೈರೆಕ್ಟ್ ಗರಡ. ಆ ಜೀವರು ಇರೋದೇ ಹಾಗೆ, ಆ ಜೀವಗಣ ಇರೋದೇ ಹಾಗೆ. ಆ ಏನ ಸಹಜ ಅಂದ್ರೆ ಏನು ಅಯ್ಯೋ, ಸಹ ಅಂದ್ರೆ ಹಾಗಲ್ಲ, ಸ್ವರೂಪೇಣ ಸಹಜಾಯತೆ ಇತಿ ಸಹಜ. ಸ್ವರೂಪದ ಸಹಜ, ಸಹ ಅಂದ್ರೆ ಒಟ್ಟಿಗೆನೆ ಜಾ ಹುಟ್ಟೋದು. ಒಟ್ಟಿಗೆ ಅಂದ್ರೆ ಪದಾರ್ಥದ ಜೊತೆಗೆ ಅಂತ ಅರ್ಥ. ಪದಾರ್ಥ ಜೊತೆಗೆ ಅಂದ್ರೆ ಏನು? ಸ್ವಭಾವ ಅಂತ ಅರ್ಥ. ಪದಾರ್ಥದ ಜೊತೆ ದೇವರ ಜೊತೆಗೆ ಗುಣ ಇವೆ ಅಂದ್ರೆ ಏನರ್ಥ? ನಿತ್ಯವಾಗಿ ಸ್ವರೂಪವಾಗಿದೆ ಅಂತ ಅರ್ಥ. ಸಹಜ ಶಬ್ದಕ್ಕೆ ಅರ್ಥ ಅನುಜ ಅಂತ ಹೇಳಿದಾಗ ಅನುಸರಿಸಿ ಹುಟ್ಟೋದು, ಸಹಜ ಆಗಲಿಲ್ಲ ಆಗ, ಅನುಸರಿಸಿ ಹುಟ್ಟಿ ಇವನು ಬಂದ ಮೇಲೆ ಫಾಲೋ ಮಾಡ್ತಾನೆ. ಸೊ ಭೇದ ಬಂತಲ್ಲೇ, ಸಹಜಕ್ಕೆ ಭೇದ ಬರಲಿಲ್ಲ. ಅರ್ಥ ಇದೆ, ಸಹಜಕ್ಕೆ ಭೇದ ಇಲ್ಲ, ಅನುಜಕ್ಕೆ ಭೇದ ಇದೆ. ಇವರು ಅನುಜ ಅಂತ ಕರೀತಾರಲ್ಲ ಹಾಗೆ, ಅವಳಿಗಳು ಸಹಜ, ಆದರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ, ಇಬ್ರು ಒಟ್ಟಿಗೆ ಬರೋದಿಲ್ಲ, ಒನ್ ಬೈ ಒನ್ ಬರ್ತಾರೆ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು. ಹೌದು, ಭಾರಿ ಹೆಚ್ಚರು, ಬರೀ ಸ್ವಲ್ಪ ಹೆಚ್ಚನವರಲ್ಲ, ಭಾರಿ ಹೆಚ್ಚರು. ಅವ್ರ ಸ್ವರೂಪದಲ್ಲಿ ಇರೋದೇ ಹಾಗೆ. ಒಬ್ಬ ರಿಟೈರ್ ಆಗಲು ಕರ್ಕಿರ್ತಾನೆ, ಮತ್ತೆ ಫಸ್ಟ್ ಅಪಾಯಿಂಟ್ಮೆಂಟ್ ಡಿ ಸಿ ಇದ್ದಾನೆ, ಅವನು ಏಜ್ ಪ್ರಕಾರ ಕೊಡ್ತಾರೆ ಸಂಬಳನ, ಪದವಿ ಪ್ರಕಾರ ಕೊಡ್ತಾರೆ ಅವರಿಗೆ. ಅವ್ನು ರಿಟೈರ್ ಆಗೋ ಸಂಬಳ ಇವನು ಸ್ಟಾರ್ಟಿಂಗ್ ಸ್ಯಾಲರಿ ಅವನದೇ ಜಾಸ್ತಿ ಇರುತ್ತೆ, ಗೊತ್ತಾಯ್ತಾ? ಸ್ವರೂಪ ಇರೋದೇ ಹಾಗೆ. ವಾಯುದೇವರು ರುಜುಗಳು ಅಂದರೆ ಎಲ್ಲ ಅವರಿಗೆ ಸಂಸಾರಾವಸ್ಥೆಯಲ್ಲೂ ಕೂಡ ಮುಕ್ತ ಇಂದ್ರಾದಿಗಳಿಗಿಂತ ಮೇಲಿರ್ತಾರೋ, ಗೊತ್ತಾಯ್ತಾ? ಅವ್ರ ಸಾಧನೆಗೆ ಅಕ್ವೈರ್ ಮಾಡ್ಬೇಕು, ಅಷ್ಟು ಹೊರತು ಬೇರೆ ಇಲ್ಲ. ಅದಿಷ್ಟು ಹೇಳ್ತಾರೆ. ಕಂಟೆ ನಾ ಕಂಟಿನ್ಯೂ ಮಾಡೋಣ ಮುಂದಿನ ದೀಗ ಭಾಗವತ.
ಓಂ ಜನ್ಮಾದ್ಯ.
ಮತ್ತೆ ನಾಳೆ ನಾಳೆ ನಾಡಿದ್ದು ಆಚೆ ಮೂರು ದಿವಸ ಪಾಠ, ಎರಡು ದಿವಸ ಪಾಠ ಇರಲ್ಲ, ನಾಳೆ ಮತ್ತು ನಾಡಿದ್ದು ಮಾತ್ರ. ಶನಿವಾರದಿಂದ ಪಾಠ ಇರುತ್ತೆ, ಗುರುವಾರ ಶುಕ್ರ ಎರಡು ದಿವಸ ಮಾತ್ರ ಪಾಠ ಇರುತ್ತೆ, ಶನಿವಾರದಿಂದ ಪಾಠ ಇರುತ್ತೆ. ರೋಷ್ಟ್ರಪತಿವರೆಗೂ ಪಾಠ ನಿಲ್ಲೋದಿಲ್ಲ. ಆಮೇಲೆ ರೋಷ್ಟ್ರಪತಿ ಉಡುಪಿ, ಅಲ್ಲಿ ಉಡುಪಿಗೆ ಹೋಗೋದ್ರಿಂದ ಆಗ ಹದಿನೈದು ದಿವಸ ಇರಲ್ಲ, ಅದರ್ವೈಸ್ ಆಮೇಲೆ ಕಂಟಿನ್ಯೂಸ್ ಪಾಠ. ರೋಷ್ಟ್ರಪತಿ ಉಡುಪಿ, ಉಡುಪಿ ಸಲ ಅಲ್ಲಿ ನೋಡೋಣಂತೆ. ಬೆಳಗ್ಗೆ ಸಾಗಿ ಎರಡೊತ್ತು ಪ್ರವಚನ ಇರುತ್ತೆ ಅಲ್ಲಿ, ಬರೋರು ಮೊದಲೇ ಇದು ಮಾಡ್ಕೊಂಡು ಬರ್ಬೋದು. ಎಷ್ಟು ಜನ ಬೇಕು ಹಾಂ, ಅದೇ ನೋಡಂತ ಎಷ್ಟು ಜನ ಬರ್ತಾರೆ ನೋಡಿ ತೀರ್ಮಾನ. ಕೆಲವು ಮಿಸ್ ಆಗೋದಕ್ಕೆ ಆಗಬಾರ್ದು, ಬಂದರೆ ಮಾಡ್ಬೋದು. ಬೆಳಗ್ಗೆ ಭಾಗವತ, ಸಾಯಂಕಾಲ ಮಧ್ವ ವಿಜಯ ಎರಡಿರುತ್ತೆ. ಮಧ್ಯಾಹ್ನ ಪೂರ್ತಿ ಬಿಡುವರೋದ್ರಿಂದ ಯಾವ್ದಾದ್ರು ಒಂದು ಪಾಠ ಮಾಡ್ಬೋದು. ಎಷ್ಟು ಜನ ಬರ್ತಾರೆ ನೋಡ್ಕೊಂಡು ತೀರ್ಮಾನ. ಆಗ ರಶ್ ಇರೋದಿಲ್ಲ, ಮಳೆಗಾಲ ಆದ್ದರಿಂದ ರಶ್ ಏನು ಇರೋದಿಲ್ಲ, ಸಿಗುತ್ತಲ್ಲ ಹಾಂ ನೋಡಂತ. ಅದು ಎಷ್ಟು ಜನ ಬರ್ತಾರೆ.